Welcome once again to Words of Life.
ಮತ್ತೊಮ್ಮೆ ಜೀವವಾಕ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
We are studying now through the book of Romans.
ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ಅಧ್ಯಯನ ಮಾಡ್ತಾ ಇದೀವಿ ನಾವು.
Verse by verse.
ಒಂದೊಂದೇ ವಚನ ನೋಡ್ತಾ ಇಲ್ಲ ನಾವಿಲ್ಲಿ.
We're getting a general overview of the whole book.
ಇಡೀ ಪುಸ್ತಕದ ಸಾಮಾನ್ಯ ಅವಲೋಕನವನ್ನ ಮಾಡ್ತಾ ಇದೀವಿ ನಾವಿಲ್ಲಿ.
There is no book like Romans that explains the gospel.
ಸುವಾರ್ತೆಯನ್ನ ವಿವರಿಸಿದಂತ ರೋಮಾಪುರದ ಪತ್ರಿಕೆ ರೀತಿ ಮತ್ತೊಂದು ಪುಸ್ತಕ ಇಲ್ಲ.
Step by step logically.
ಹಂತ ಹಂತವಾಗಿ ತಾರ್ಕಿಕವಾಗಿ ವಿವರಿಸಿದೆ ಇಲ್ಲಿ.
One step at a time.
ಆ ಸಮಯಕ್ಕೆ ಒಂದೊಂದೇ ಹಂತವನ್ನ ವಿವರಿಸಿದೆ.
From the lowest depths to the greatest heights.
ತಗ್ಗಿನಲ್ಲಿರುವ ಆಳದಿಂದ ದೊಡ್ಡದಾದ ಎತ್ತರಕ್ಕೆ ವಿವರಿಸುವಂತದ್ದು.
It first begins with describing man's sin.
ಮಾನವನ ಪಾಪದ ಬಗೆಗಿನ ವಿವರಣೆಯಿಂದ ಪ್ರಾರಂಭಿಸಿದೆ.
Worldly sinners, religious sinners, all are guilty before God.
ಲೋಕದ ಪಾಪಿಗಳು, ಧಾರ್ಮಿಕ ಪಾಪಿಗಳು ಎಲ್ಲರೂ ದೇವರ ಮುಂದೆ ಅಪರಾಧಿಗಳು ಎಂದು ವಿವರಿಸಿದೆ.
There is none righteous, all have sinned.
ಎಲ್ಲರೂ ಪಾಪಿಗಳು, ಯಾರು ನೀತಿವಂತರಲ್ಲ ಎಂದು ವಿವರಿಸಿದೆ.
The first thing God does is
ಮೊದಲು ದೇವರು ಮಾಡುವಂತದ್ದಿಲ್ಲಿ
reconcile us and justify us before him.
ನಮ್ಮನ್ನು ಆತನ ಮುಂದೆ ನೀತಿವಂತರೆಂದು ನಿರ್ಣಯಿಸಲ್ಪಡುವಂತದ್ದು.
Through the death and resurrection of Christ.
ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಮುಖಾಂತರ.
He died for our sins.
ಆತನು ನಮ್ಮ ಪಾಪಗಳಿಗಾಗಿ ಸತ್ತನು.
And he was raised again for our justification.
ನಮ್ಮ ನೀತೀಕರಣಕ್ಕಾಗಿ ಸತ್ತದ್ದರಿಂದ ಮತ್ತೊಮ್ಮೆ ಎಬ್ಬಿಸಲ್ಪಟ್ಟನು.
Romans 4:25.
ರೋಮನ್ 4:25.
And in Romans 5 it says because we are justified.
ರೋಮನ್ 5 ಹೇಳುತ್ತದೆ ನಾವು ನೀತೀಕರಿಸಲ್ಪಟ್ಟಿದ್ದರಿಂದ ದೇವರೊಟ್ಟಿಗೆ ಸಮಾಧಾನದಿಂದಿದ್ದೇವೆ.
Just like we got Adam's nature fully from him, we can get Jesus' nature fully from him.
ಹೇಗೆ ನಾವು ಆದಾಮನಿಂದ ಪೂರ್ತಿ ಸ್ವಭಾವವನ್ನ ಹೊಂದಿಕೊಂಡೆವೋ ಅದೇ ರೀತಿ ಈಗ ಕ್ರಿಸ್ತನಿಂದ ಕ್ರಿಸ್ತನ ಸ್ವಭಾವವನ್ನು ಹೊಂದಿಕೊಳ್ಳಬಹುದು.
Any point we like.
ನಮಗೆ ಇಷ್ಟ ಬಂದ ಕಡೆ ನಾವು ನಿಂತಿಕೊಳ್ಳಬಹುದು.
Romans 6 goes one step higher.
ರೋಮ 6 ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ.
Romans 7 is another class.
ರೋಮ 7 ಮತ್ತೊಂದು ಉನ್ನತ ಮಟ್ಟ.
8 is a still higher class.
ರೋಮ 8 ಮತ್ತೊಂದು ಉನ್ನತ ಮಟ್ಟ.
And all the way up to chapter 16.
16ನೇ ಅಧ್ಯಾಯದವರೆಗೂ.
And just like you can go as far as you want in earthly study.
ಈ ಲೋಕದ ವಿದ್ಯಾಭ್ಯಾಸವನ್ನ ನೀವು ಹೇಗೆ ಮಾಡ್ತಿರೋ ಅದೇ ರೀತಿ ಇಲ್ಲೂ ಕೂಡ ಮಾಡಬಹುದು.
Some people finish fourth standard and say that's enough.
ಕೆಲವರು ನಾಲ್ಕನೇ ತರಗತಿ ಅಧ್ಯಯನ ಮಾಡಿ ಅಷ್ಟೇ ಸಾಕು ಅಂದ್ಕೊಳ್ತಾರೆ.
Some say no, I've got to go up to 10th standard, finish matriculation.
ಕೆಲವರು ಹತ್ತನೇ ತರಗತಿ ದಾಟಿ ಹೋಗಬೇಕು ಅಂದ್ಕೊಳ್ತಾರೆ.
And they finish 10th and that's enough.
ಅವರು ಹತ್ತನೇ ತರಗತಿ ಮುಗಿಸ್ತಾರೆ ಸಾಕು ಅಂದ್ಕೊಳ್ತಾರೆ.
Some people say no, I've got to finish 12th and PUC perhaps.
ಇಲ್ಲ ನಾನು PUC ಮುಗಿಸಬೇಕು ಅಂದ್ಕೊಳ್ತಾರೆ ಕೆಲವರು.
And then some say no, I got to get a degree.
ಇಲ್ಲ ನಾನು ಪದವಿನಾದ್ರು ಪಡ್ಕೋಬೇಕು ಅಂತ ಹೇಳ್ತಾರೆ ಕೆಲವರು.
And then others who say one degree is not enough, I must get a postgraduate.
ನನಗೆ ಬರೀ ಪದವಿ ಸಾಕಾಗುವುದಿಲ್ಲ ಮತ್ತೊಂದು ಉನ್ನತ ಮಟ್ಟದ ಪದವಿ ಬೇಕು ಅಂತ ಹೇಳ್ತಾರೆ ಕೆಲವರು.
Others who say no, I want to get a PhD.
ಇಲ್ಲ ನನಗೆ PhD ಪಡೆದುಕೊಳ್ಳಬೇಕು ಅಂತ ಕೆಲವರು ಹೇಳ್ತಾರೆ.
Then there are people who do research beyond PhD.
PhD ದಾಟಿ ಇನ್ನೂ ಕೆಲವರು ಸಂಶೋಧನೆಗೆ ಹೋಗ್ತಾರೆ.
You choose how far you want to go.
ಎಷ್ಟು ದೂರ ಹೋಗಬೇಕು ಅಂತ ನೀವೇ ಆಯ್ಕೆ ಮಾಡಿಕೊಳ್ಳಬೇಕು.
Your choice.
ಅದು ನಿಮ್ಮ ಆಯ್ಕೆ.
So in the same way with the gospel.
ಅದೇ ರೀತಿ ಸುವಾರ್ತೆಯಲ್ಲೂ ಕೂಡ.
God says you choose how far you want to go.
ದೇವರು ಹೇಳ್ತಾರೆ ಎಷ್ಟು ದೂರ ಹೋಗಬೇಕು ಅಂತ ನೀವೇ ಆಯ್ಕೆ ಮಾಡ್ಕೊಳ್ರಿ ಅಂತ.
Romans 6.
ರೋಮ 6
speaks about victory over sin.
ಪಾಪದ ಮೇಲಿನ ಜಯದ ಬಗ್ಗೆ ಮಾತನಾಡುತ್ತದೆ.
Very few people come this far.
ಕೆಲವೇ ಕೆಲವು ಮಂದಿ ಮಾತ್ರ ಈ ಭಾಗಕ್ಕೆ ಬರ್ತಾರೆ.
Most Christians stop at Romans 5.
ಅನೇಕ ಕ್ರೈಸ್ತರು ರೋಮ 5ನೇ ಅಧ್ಯಾಯಕ್ಕೆ ನಿಲ್ಲಿಸಿಬಿಡ್ತಾರೆ.
Oh, well, I'm accepted by God.
ನಾನು ದೇವರಿಂದ ಅಂಗೀಕೃತಗೊಂಡಿದ್ದೀನಿ.
I'm at peace with God.
ದೇವರೊಟ್ಟಿಗೆ ಸಮಾಧಾನಗೊಂಡಿದ್ದೀನಿ.
My sins are forgiven.
ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ.
I'm accepted in Christ.
ನಾನು ಕ್ರಿಸ್ತನಿಂದ ಒಪ್ಪಿಕೊಂಡಿದ್ದೇನೆ.
I don't want anything more.
ನನಗೆ ಹೆಚ್ಚಿನದಾಗಿ ಬೇಕಾಗಿಲ್ಲ ಅಂತಕೊಳ್ಳುತ್ತಾರೆ.
Exactly like people who say I finished 4th standard. I don't need anything more. I can read and
write. ಅದ್ಯಾವ ತರ ಅಂದ್ರೆ ಕೆಲವರು ಹೇಳ್ತಾರಲ್ಲ ನಾನು 4ನೇ ತರಗತಿ ಮುಗಿಸಿದ್ದೀನಿ ನನಗೆ ಬರೆಯೋದು ಓದೋದು ಗೊತ್ತು ಇನ್ ಸಾಕಿನ ಅಂತ.
Who listen, you would not have stopped at 4th standard.
ಕೇಳಿಸಿಕೊಳ್ಳುತ್ತಿರುವ ನಿಮ್ಮಲ್ಲಿ ಅನೇಕರು ನಾಲ್ಕನೇ ತರಗತಿಗೆ ಸಾಕೆಂದು ನಿಲ್ಲಿಸುವುದಿಲ್ಲವೆಂದು ನಾನು ನಂಬುತ್ತೇನೆ.
You say, what crazy people those are who stop at 4th standard. That's not enough.
ನಾಲ್ಕನೇ ತರಗತಿಗೆ ಮುಗಿಸುವಂತವರು ಎಂತ ಹುಚ್ಚ ಜನರು, ಅದು ಒಳ್ಳೇದಲ್ಲ.
Is it enough just to read and write?
ಅದು ಕೇವಲ ಓದೋದು ಬರೆಯೋದು ಗೊತ್ತಿದ್ರೆ ಸಾಕು.
Don't you want to get a job?
ಕೆಲಸ ಬೇಡವ ತಗೊಳ್ಳೋಣ ನಾವು.
The same thing in the Christian life.
ಕ್ರೈಸ್ತರ ವಿಷಯದಲ್ಲೂ ಅಷ್ಟೇ.
Is it enough just to go to heaven?
ಪರಲೋಕಕ್ಕೆ ಹೋದ್ರೆ ಸಾಕು?
Don't you need to be useful to God on earth?
ದೇವರಿಗೆ ಇಹಲೋಕದಲ್ಲಿ ಉಪಯೋಗಕಾರಿ ಆಗಿರಬಾರದು ನಾವು?
Don't you want to do a job for God on earth before you go?
ನೀವು ಇಹಲೋಕ ಬಿಟ್ಟೋಕ್ಕಿಂತ ಮುಂಚೆ ದೇವರಿಗೆ ಕೆಲಸ ಮಾಡಬಾರದು?
Then you got to study more.
ಹಾಗಾಗಿ ಹೆಚ್ಚು ಅಧ್ಯಯನ ಮಾಡಬೇಕು.
Then you got to go on to Romans 6.
ನೀವು ರೋಮ 6ನೇ ಅಧ್ಯಾಯದ ತನಕ ಹೋಗಬೇಕು.
Because in Romans 6 it says you can become a servant of God.
ರೋಮ 6ನೇ ಅಧ್ಯಾಯ ಹೇಳುತ್ತೆ ನೀವು ದೇವರ ಸೇವಕರಾಗಿರಬೇಕು ಅಂತ.
You can do service for God.
ಅದರರ್ಥ ದೇವರಿಗೆ ಸೇವೆ ಮಾಡುವವರಾಗಿರಬೇಕು.
Not just get his benefits as his children.
ಮಕ್ಕಳಾಗಿದ್ದುಕೊಂಡು ಏನು ಲಾಭ ಬರುತ್ತೆ ಅಂತ ನೋಡೋದಲ್ಲ.
How to be a servant of God.
ಹೇಗೆ ದೇವರ ಸೇವಕರಾಗಿರಬಹುದು.
Romans 6:22 says if you are free from sin in your life you can become a servant of God.
ರೋಮ 6:22 ಹೇಳುತ್ತೆ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿದರೆ ದೇವರಿಗೆ ದಾಸರಾಗಿರುವಿರಿ ಅಂತ.
First step to becoming a servant of God is to be free from sin.
ಮೊದಲ ಹಂತ ದೇವರ ಸೇವಕರಾಗಿರುವುದಕ್ಕೆ ಪಾಪದಿಂದ ಬಿಡುಗಡೆ ಹೊಂದುವುದು.
And in Romans 6, you read this wonderful verse.
Roma 6 ರಲ್ಲಿ ಒಂದು ಅದ್ಭುತ ವಚನ ಓದಿಕೊಳ್ಳುತ್ತೀರಿ.
Romans 6:14, sin shall not be master over you, for you are not under law, but under grace.
Roma 6:14 ಹೇಳುತ್ತೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ ಅಷ್ಟೇ ಅಂತ.
We can understand very simply.
ಇಲ್ಲಿ ನಾವು ಸರಳವಾಗಿ ಅರ್ಥ ಮಾಡಿಕೊಳ್ಳಬಹುದು.
Law, to be under law,
ಧರ್ಮಶಾಸ್ತ್ರಕ್ಕೆ ಅಧೀನರಾಗುವುದು,
we do something for God.
ಅದರ ಅರ್ಥ ನಾವು ದೇವರಿಗಾಗಿ ಏನಾದರೂ ಮಾಡುವುದು ಅಂತ.
Be under grace means God does something for us.
ಕೃಪೆಗೆ ಅಧೀನರಾಗುವುದು ಅಂದರೆ ಅರ್ಥ ದೇವರು ನಮಗಾಗಿ ಏನೋ ಒಂದನ್ನು ಮಾಡುತ್ತಾರೆ.
If you try to do something for God, you'll always be defeated by sin.
ನೀವಾಗೆ ದೇವರಿಗಾಗಿ ಏನಾದರೂ ಮಾಡಲು ಹೋದ್ರೆ ಪಾಪದಿಂದ ಸೋಲಲ್ಪಡುತ್ತೀರಿ.
If you allow God to do something for you, you'll overcome.
ದೇವರು ನಿಮಗಾಗಿ ಏನಾದರೂ ಮಾಡುವಂತೆ ನೀವು ಅನುಮತಿಸುವಾಗ ಪಾಪವನ್ನ ಜಯಿಸುತ್ತೀರಿ ನೀವು.
We are such proud creatures.
ನಾವು ಒಂದು ರೀತಿ ಅಹಂಕಾರಿ ಸೃಷ್ಟಿಗಳಾಗಿದ್ದೇವೆ.
Always we want to do something for God.
ನಾವಾಗಿ ಏನಾದರೂ ದೇವರಿಗಾಗಿ ಮಾಡ್ಲಿಕ್ಕೆ ಹೋರಾಡ್ತಿರ್ತೇವೆ.
Sounds very spiritual.
ಅದು ನೋಡಿದ್ರೆ ಆತ್ಮಿಕತೆ ಅನ್ಸುತ್ತೆ.
But we have to first let God do something for us.
ಆದರೆ ಮೊದಲು ದೇವರು ನಮಗಾಗಿ ಏನಾದರೂ ಮಾಡುವಂತೆ ಅನುಮತಿಸಬೇಕು. ಅದು ಕೃಪೆ.
See, in the Old Testament,
ಹಳೆ ಒಡಂಬಡಿಕೆಯಲ್ಲಿ
law, man was trying to do so many things, keep the commandments, this, that.
ಧರ್ಮಶಾಸ್ತ್ರದ ಕೆಳಗಡೆ ಮನುಷ್ಯ ಅದನ್ನು ಮಾಡೋದು ಇದನ್ನು ಮಾಡೋದು ಆಜ್ಞೆ ಕಾಪಾಡೋದೆಲ್ಲ ಮಾಡಿದ.
Grace is different.
ಆದ್ರೆ ಕೃಪೆ ವ್ಯತ್ಯಾಸ ಉಳ್ಳದು.
Grace is God's hand coming down and doing something for me.
ದೇವರ ಹಸ್ತವು ನನ್ನ ಮೇಲೆ ಬಂದು ನನಗಾಗಿ ಏನಾದರೂ ಮಾಡುವಂತದ್ದಾಗಿದೆ.
The Old Testament, the law was written on tablets of stone and people tried to.
ಹಳೆ ಒಡಂಬಡಿಕೆಯಲ್ಲಿರುವಂತಹ ಜನರು ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಕಲ್ಲಿನ ಹಲಿಗೆಗಳ ಮೇಲೆ ಬರೆದು ವಿಧೇಯರಾಗಲು
ಪ್ರಯತ್ನಿಸಿದರು.
1500 ವರ್ಷ ಪ್ರಯತ್ನ ಮಾಡಿದರು.
ಶೇಕಡ
ಒಂದರಷ್ಟು ಜನರು ಸಹ ಅದನ್ನು ಕಾಪಾಡಿಕೊಳ್ಳಲು ಆಗಲಿಲ್ಲ. ದೇವರು ಕೇಳಿದ್ರು, ನೀವು ಪಾಠ ಕಲಿತೀರಾ ಅಂತ.
ಮ್ಯಾನ್ ಹ್ಯಾಸ್ ಲರ್ನ್ಡ್ ಎ ಲೆಸನ್, ದೇ ಸ್ಟಿಲ್ ವಾಂಟ್ ಟು ಟ್ರೈ.
ಇಲ್ಲ, ಮನುಷ್ಯ ಪಾಠ ಕಲಿಯೋದಿಲ್ಲ, ಇನ್ನೂ ಏನಾದರೂ ಮಾಡಲು ತಾನಾಗೆ ಪ್ರಯತ್ನ ಮಾಡ್ತಾನೆ.
ಇಟ್ಸ್ ಲೈಕ್ ಇಫ್ ದಿ ಡಿಸೈಪಲ್ಸ್ ಟ್ರೈಡ್ ಕ್ಯಾಚ್ ಫಿಶ್ ಆಲ್ ನೈಟ್ ಅಂಡ್ ದೇ ಗೇವ್ ಅಪ್.
ಅದ ಯಾವ ತರ ಅಂದ್ರೆ, ಶಿಷ್ಯಂದ್ರು ರಾತ್ರಿ ಪೂರ್ತಿ ಮೀನನ್ನು ಹುಡುಕಲು ಪ್ರಯತ್ನಿಸಿದ ಹಾಗೆ ಕೊನೆಯದಾಗಿ ಬಿಟ್ಕೊಟ್ಬಿಟ್ರು.
They finally let the Lord do something.
ಅವರು ಕೊನೆಯದಾಗಿ ಕರ್ತನಿಗೆ ಬಿಟ್ಬಿಟ್ರು ಏನಾದರೂ ಮಾಡ್ಲಿಕ್ಕೆ.
ಸೇಮ್ ಹಿಯರ್,
ಅದೇ ರೀತಿ ಇಲ್ಲೂ ಕೂಡ.
ವೆನ್ ಐ ಕಮ್ ಟು ದಿ ಎಂಡ್ ಆಫ್ ಮೈ
ಕೊನೆಯಲ್ಲಿ ನಾನು ಪ್ರಯತ್ನ ಮಾಡಿ ಸೋತಾಗ,
ಲಾರ್ಡ್ ಯು ಡೂ ಸಮಥಿಂಗ್,
ಕರ್ತನೇ ನೀನು ನನಗಾಗಿ ಏನಾದರೂ ಮಾಡು ಅಂತ ಕೇಳ್ತೀನಿ.
ಲಾರ್ಡ್ ಸೇಸ್ ಓಕೆ, ಐ ವಿಲ್ ರೈಟ್ ಮೈ ಲಾಸ್ ಇನ್ ಯುವರ್ ಹಾರ್ಟ್.
ಕರ್ತರು ಹೇಳುತ್ತಾರೆ, ನಾನು ನಿನ್ನ ಹೃದಯದ ಹಲಗೆಗಳ ಮೇಲೆ ಆಜ್ಞೆಗಳನ್ನು ಬರೀತೀನಿ ಅಂತ.
ನ್ಯೂ ಕವೆನೆಂಟ್ ಆಫ್ ಗ್ರೇಸ್,
ಅದು ಹೊಸ ಒಡಂಬಡಿಕೆಯ ಕೃಪೆ.
ನಾಟ್ ವೇ ಐ ಟ್ರೈ ಟು ಕೀಪ್ ಗಾಡ್ಸ್ ಲಾ, ಬಟ್ ಗಾಡ್ ರೈಟ್ಸ್ ಹಿಸ್ ಲಾ.
ನಾನು ಕರ್ತನ ಆಜ್ಞೆಗಳನ್ನು ಕಾಪಾಡುವುದರಲ್ಲಿ ಪ್ರಯತ್ನ ಮಾಡೋದಲ್ಲ, ಕರ್ತನೇ ನನ್ನೊಳಗಡೆ ಆಜ್ಞೆಗಳನ್ನು ಬರೆಯುತ್ತಾನೆ.
ಸಮ್ ಅಪ್ ದ ಲಾ ಅಂಡ್ ಗ್ರೇಸ್ ಇನ್ ದೀಸ್ ಟು ಫ್ರೇಸ್.
ಈ ರೀತಿ ಎರಡು ಹೇಳಿಕೆಗಳಲ್ಲಿ ಧರ್ಮಶಾಸ್ತ್ರ ಮತ್ತು ಕೃಪೆಯನ್ನು ಕೂಡಿಸಬಹುದಾಗಿದೆ.
ವೆನ್ ಯು ಹ್ಯಾವ್ ಟೈಮ್ ಕಂಪೇರ್ ಎಕ್ಸಡಸ್ 20 ವಿತ್ ಹೀಬ್ರೂಸ್.
ನಿಮಗೆ ಸಮಯ ಸಿಕ್ಕಾಗ ವಿಮೋಚನಾ ಕಾಂಡ 20ನೇ ಅಧ್ಯಾಯವನ್ನ ಹಿಬ್ರಿಯ ಪತ್ರಿಕೆ 8ನೇ ಅಧ್ಯಾಯಕ್ಕೆ ಹೋಲಿಸಿ ನೋಡಿದ್ರೆ.
ಎಕ್ಸಡಸ್ 20 ಇಸ್ ದ 10 ಕಮಾಂಡ್ಮೆಂಟ್.
ವಿಮೋಚನಾ ಕಾಂಡ 20ನೇ ಅಧ್ಯಾಯ 10 ಆಜ್ಞೆಗಳನ್ನು ಒಳಗೊಂಡಿದೆ.
ದೌ ಶಾಲ್ ನಾಟ್.
ನೀವು ಅದನ್ನ ಮಾಡಬಾರದು, ನೀವು ಇದನ್ನ ಮಾಡಬೇಕು ಎಂಬಂತ ವಿಷಯಗಳನ್ನು ಹೇಳುತ್ತೆ.
ಹೀಬ್ರೂಸ್ 8 ಇಸ್ ದ ನ್ಯೂ ಕವೆನೆಂಟ್.
ಹಿಬ್ರಿಯ 8ನೇ ಅಧ್ಯಾಯವು ಹೊಸ ಒಡಂಬಡಿಕೆ.
ಯು ರೀಡ್ ದಟ್ ವರ್ಸಸ್ 10 ಟು 12.
ಅಲ್ಲಿ 10ರಿಂದ 12ನೇ ವಚನ ಓದ್ರಿ.
ದೇರ್ಸ್ ನೋ ದೌ ಶಾಲ್.
ಇಲ್ಲಿ ನೀವು ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಅಂತ ಹೇಳಲ್ಲ.
ಗಾಡ್ ಸೇಸ್,
ದೇವರು ಹೇಳುತ್ತಾರೆ,
ಐ ವಿಲ್.
ನಾನು ಮಾಡ್ತೀನಿ ಎಂಬುದಾಗಿ.
ಯು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಇನ್ ದೀಸ್ ಟೂ, ಯು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಇನ್ ಲಾ ಅಂಡ್ ಗ್ರೇಸ್.
ಇದನ್ನ ನೀವು ಅರ್ಥ ಮಾಡಿಕೊಳ್ಳೋದಾದ್ರೆ ಧರ್ಮಶಾಸ್ತ್ರ ಮತ್ತು ಕೃಪೆಯನ್ನು ಅರ್ಥ ಮಾಡಿಕೊಂಡ ಹಾಗೆ.
Waiting before God and saying, God, write your laws.
ಅದು ಯಾವ ತರ ಅಂದ್ರೆ, ನಾನು ಕರ್ತನ ಮುಂದೆ ಕಾಯ್ದುಕೊಂಡು ಕರ್ತನೆ ನಾನು ಲಭ್ಯನಾಗಿದ್ದೇನೆ, ನಾನು
ಹೇಳುವ
ಕರ್ತನೆ ನಾನು ವಿಧೇನಾಗಲು ನಾನಾಗೆ ಪ್ರಯತ್ನ ಮಾಡಿದೆ, ನನ್ನ ಕೈಲಿ ಆಗ್ಲಿಲ್ಲ ಎಂಬುದಾಗಿ
ಹೇಳುವಂತದ್ದು.
ನಾನು ಕೋಪವನ್ನ ಜಯಿಸಲು ಬಹಳಷ್ಟು ವರ್ಷ ಪ್ರಯತ್ನ ಮಾಡಿದೆ, ನನ್ನ ಕೈಲಿ ಆಗ್ತಾ ಇಲ್ಲ.
ಹೆಣ್ಣನ್ನು
ಮೋಹಿಸುವಂತದ್ದನ್ನ ಜಯಿಸಲು ಬಹಳಷ್ಟು ವರ್ಷಗಳಿಂದ ಪ್ರಯತ್ನ ಮಾಡಿದೆ, ಆಗ್ತಾ ಇಲ್ಲ ಕರ್ತನೆ. ನನ್ನೊಳಗೆ ನೀವೇನಾದರೂ ಮಾಡ್ರಿ ಕರ್ತರೆ. ಆಗ ಕರ್ತರು ಮಾಡ್ತಾರೆ.
Give us the nature of Christ.
ಕ್ರಿಸ್ತನ ಸ್ವಭಾವವನ್ನು ನಮಗೆ ದಯಪಾಲಿಸುತ್ತಾರೆ.
I never want to look at anything that Jesus wouldn't look at.
ಕ್ರಿಸ್ತನು ನೋಡದೇ ಇರುವಂತದ್ದನ್ನು ನಾನು ಎಂದಿಗೂ ನೋಡೋದಿಲ್ಲ. ಅವಾಗ
I will never say anything that Jesus wouldn't.
ಕ್ರಿಸ್ತನು ಹೇಳಲು ಇಚ್ಛೆ ಪಡದಂತದ್ದನ್ನು ನಾನು ಕೂಡ ಹೇಳೋದಿಲ್ಲ. ಅವಾಗ
do anything that Jesus wouldn't do.
ಕ್ರಿಸ್ತನು ಮಾಡದೇ ಇರುವಂತದ್ದನ್ನು ನಾನು ಕೂಡ ಎಂದಿಗೂ ಮಾಡೋದಿಲ್ಲ.
do things that Jesus would do.
ಕ್ರಿಸ್ತನು ಮಾಡುವಂತದ್ದನ್ನು ನಾನು ಕೂಡ ಮಾಡುತ್ತೇನೆ.
say things that Jesus would.
ಯೇಸು ಹೇಳಲು ಇಷ್ಟಪಡುವಂತದ್ದನ್ನು ನಾನು ಕೂಡ ಹೇಳುತ್ತೇನೆ.
think things that Jesus would think.
ಯೇಸು ಯೋಚಿಸಲು ಇಷ್ಟಪಡುವಂತದ್ದನ್ನು ನಾನು ಕೂಡ ಯೋಚಿಸಲು ಪ್ರಾರಂಭಿಸುತ್ತೇನೆ.
about the things that Jesus would dream about.
ಯೇಸು ಯಾವುದರ ಬಗ್ಗೆ ಕನಸು ಹೊತ್ತಿದ್ದರೂ ಅದೇ ರೀತಿಯ ಕನಸುಗಳನ್ನು ನಾನು ಕೂಡ ಹೊತ್ತಿಕೊಳ್ಳುತ್ತೇನೆ. ಎಂತಹ ಜೀವಿತ.
How many Christians do you think experience?
ಎಷ್ಟು ಜನ ಕ್ರೈಸ್ತರು ಇಂತಹ ಅನುಭವವನ್ನು ಪಡೆದುಕೊಳ್ಳಲು ಸಾಧ್ಯ? ನನ್ನ ಊಹೆ ಪ್ರಕಾರ
ಲೆಸ್ ದನ್ 1%
ಶೇಕಡಾ ಒಂದಕ್ಕಿಂತ ಕಡಿಮೆ.
ಅದಕ್ಕಾಗಿ
ಯೇಸು ಹೇಳ್ತಾರೆ
ದ ವೇ ಟು ಲೈಫ್ ಇಸ್ ಸೋ ನ್ಯಾರೋ, ವೆರಿ ಫ್ಯೂ ಪೀಪಲ್.
ಜೀವದ ಮಾರ್ಗ ಬಹಳ ಇಕ್ಕಟ್ಟು, ಅದರಲ್ಲಿ ಕೆಲವೇ ಮಂದಿ ನಡೆದು ಬರ್ತಾರೆ. ಯಾಕದು?
ಬಿಕಾಸ್ ದೇ ಹರ್ಡ್ ದಿಸ್ ಮ್ಯಾನ್ ಸೆಂಟರ್ಡ್ ಗಾಸ್ಪೆಲ್.
ಯಾಕಂದ್ರೆ ಅವರು ಇಷ್ಟು ವರ್ಷಗಳ ಕಾಲ ಎಲ್ಲಾ ಬೋಧಕರಿಂದ ಮಾನವ ಕೇಂದ್ರೀಕೃತ ಸುವಾರ್ತೆಯನ್ನು ಕೇಳಿಸಿಕೊಂಡಿದ್ದಕ್ಕಾಗಿ, ಅದಕ್ಕಾಗಿ ನಾವು ಸತ್ಯವೇದಕ್ಕೆ ಹಿಂತಿರುಗಬೇಕಿದೆ.
ಅದರ್ವೈಸ್ ಇಫ್ ಯುವರ್ ಟೀಚರ್ ಇಸ್ ಓನ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್, ದಟ್ಸ್ ಆಲ್ ಯು ಲರ್ನ್.
ಇಲ್ಲವಾದಲ್ಲಿ ನಿಮ್ಮ ಶಿಕ್ಷಕರು ಒಂದನೇ ತರಗತಿ ಮಾತ್ರ ಉತ್ತೀರ್ಣರಾಗಿದ್ದಲ್ಲಿ ಅಷ್ಟನೇ ಕಲಿತೀರಿ ನಿಮ್ಮ
ಜೀವನದಲ್ಲಿ.
ನೀವು ಸತ್ಯವೇದಕ್ಕೆ ಹೋಗೋದಾದ್ರೆ PhD ಪಡೆದುಕೊಳ್ಳುತ್ತೀರಿ.
ಐ ವಾಂಟ್ ಟು ಎನ್ಕರೇಜ್ ಯು ಟು ಡು,
ಅದಕ್ಕೆ ನಾನು ಪ್ರೋತ್ಸಾಹ ಮಾಡ್ತೀನಿ ಅದನ್ನು ಮಾಡುವ.
ಇನ್ ರೋಮನ್ಸ್ ಚಾಪ್ಟರ್ 7,
ರೋಮ 7ನೇ ಅಧ್ಯಾಯವು
ಇಸ್ ದಿ ನೆಕ್ಸ್ಟ್ ಸ್ಟೆಪ್,
ಅದು ಮತ್ತೊಂದು ಹಂತ.
ವೇರ್
ಅಲ್ಲಿ
ಐ ಹಿಯರ್ ಅಬೌಟ್ ವಿಕ್ಟರಿ ಓವರ್ ಸಿನ್,
ಪಾಪದ ಮೇಲಿನ ಜಯದ ಬಗ್ಗೆ ಮಾತನಾಡುತ್ತೆ.
ಬಟ್ ಐ ಆಮ್ ಸ್ಟಿಲ್ ನಾಟ್ ಫ್ರೀ ಫ್ರಮ್ ಅ ಲೀಗಲಿಸ್ಟಿಕ್ ಆಟಿಟ್ಯೂಡ್.
ಆದ್ರೆ ನಾನು ಇನ್ನು ಶಾಸನಬದ್ಧವಾದಂತ ಮನೋಭಾವದಿಂದ ಹೊರಬಂದಿರುವುದಿಲ್ಲ.
ಐ ಹ್ಯಾವ್ ಸೀನ್ multitudes of people around the world who want to live a holy life and they are legalists.
ಲೋಕದಲ್ಲಿರುವಂತಹ ಅನೇಕ ಜನರು ಪವಿತ್ರ ಜೀವಿತವನ್ನು ಜೀವಿಸಬೇಕು ಅಂತ ಬಯಸುತ್ತಾರೆ, ಆದರೆ ಅವರು ಶಾಸನವಾದಿಗಳಾಗಿದ್ದಾರೆ.
They are legalists because they try to keep God's commandments in the spirit of the law. They are finished with the old covenant, but they are trying to keep the new covenant now in the spirit of the law.
ಅನೇಕ ಶಾಸನವಾದಿಗಳಾಗಿರಲು ಕಾರಣ ಏನಪ್ಪಾ ಅಂದ್ರೆ, ಅವರು ಹಳೆ ಒಡಂಬಡಿಕೆಯಿಂದ ಹೊರಬಂದಿದ್ರು ಕೂಡ ಹೊಸ ಒಡಂಬಡಿಕೆಯನ್ನ ಧರ್ಮಶಾಸ್ತ್ರದ ಆತ್ಮದಲ್ಲಿ ಕಾಪಾಡಿಕೊಳ್ಳಲು ಪ್ರಯತ್ನ
ಮಾಡ್ತಾರೆ.
ನೀವು ರೋಮ 7ರಲ್ಲಿ ನೋಡುವಾಗ
ದ ವರ್ಡ್ಸ್ ಐ ಮೀ ಮೈನ್ ಕಮ್ಸ್ 45 ಟೈಮ್,
ನಾನು ನನಗೆ ನನ್ನದು ಎಂಬುವಂತ ಪದಗಳು 45 ಬಾರಿ ಬರುತ್ತದೆ.
45 ಟೈಮ್ಸ್ ಇನ್ ಜಸ್ಟ್ ದಿಸ್ ಫ್ಯೂ 25 ವರ್ಸ್,
ಈ 25 ವಚನಗಳಲ್ಲಿ 45 ಬಾರಿ ಈ ಪದಗಳು ಬರುತ್ತೆ.
ಐ ಐ ಐ,
ನಾನು ನಾನು,
ಮೀ 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 ಮೀ,
ನನಗೆ ನನಗೆ,
ಮೈನ್ 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 ಮೈನ್,
ನನ್ನದು ನನ್ನದು ಎಂಬುದಾಗಿ.
ವೆನ್ ಯು ಕಮ್ ಟು ಚಾಪ್ಟರ್ 8, ಇಟ್ಸ್ ದಿ ಸ್ಪಿರಿಟ್, ದಿ ಸ್ಪಿರಿಟ್, ದಿ ಸ್ಪಿರಿಟ್.
8ನೇ ಅಧ್ಯಾಯಕ್ಕೆ ಬರುವಾಗ ಆತ್ಮ ಆತ್ಮ ಎಂಬುದಾಗಿ ಬರುತ್ತೆ.
ಮೀ ಇಸ್ ರಿಪ್ಲೇಸ್ ಬೈ ದಿ ಹೋಲಿ ಸ್ಪಿರಿಟ್.
ನನಗೆ ಅನ್ನುವಂತ ಸ್ಥಾನವನ್ನ ಈಗ ಪವಿತ್ರ ಪಡೆದುಕೊಂಡಿದ್ದಾನೆ.
ಯು ವುಡ್ ಥಿಂಕ್ ದೇರ್ಸ್ ನೋ ಪ್ಲೇಸ್ ಫಾರ್ ರೋಮನ್ 7 ಆಫ್ಟರ್
ರೋಮನ್. ನೀವು ಯೋಚಿಸಬಹುದು, ರೋಮ 6ನೇ ಅಧ್ಯಾಯದ ನಂತರ 7ನೇ ಅಧ್ಯಾಯಕ್ಕೆ ಸ್ಥಾನ ಇಲ್ಲ ಅಂತ. ಈಗ ಪಾಪದ ಮೇಲೆ ಜಯ ನೋಡಿರುತ್ತೀರಿ, ಹೊಸ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಂಡಿರುತ್ತೀರಿ, ನಾವು ಈಗ ಆತ್ಮದ ಜೀವಿತಕ್ಕೆ ನೇರವಾಗಿ ಹೋಗಬಹುದು ಅಂದ್ಕೊಳ್ತೀರಿ.
ಇನ್ ಮೈ ಓನ್ ಲೈಫ್ ಅಂಡ್ ಇನ್ ಎವ್ರಿಬಡಿ,
ನನ್ನ ಜೀವಿತದಲ್ಲಿ ಹಾಗೂ ಎಲ್ಲರ ಜೀವಿತದಲ್ಲೂ ಕೂಡ ಇದು ಕಂಡು ಬಂದಿರುತ್ತದೆ.
ರೋಮನ್ 7 ಕಮ್ಸ್,
ಅಲ್ಲಿ ರೋಮ 7 ಬರತ್ತಾಗ
ಫಸ್ಟ್ ಆಫ್ ಆಲ್,
ಮೊದಲನೇದಾಗಿ
ಟ್ರೈಂಗ್ ಟು ಡೂ ಥಿಂಗ್ಸ್ ಇನ್ ಲೀಗಲಿಸ್ಟಿಕ್,
ಶಾಸನಬದ್ಧವಾದ ಆತ್ಮದಲ್ಲಿ ನಾವೆಲ್ಲವನ್ನು ಮಾಡಲು ಪ್ರಯತ್ನ ಮಾಡ್ತಿರ್ತೀವಿ.
ದಟ್ಸ್ ವೈ ವಿ ಫೈಂಡ್ ಲಾಟ್ಸ್ ಆಫ್ ಬಿಲೀವರ್ಸ್ ಹೂ ಲಿವ್ ಹೋಲಿ ಲೈಫ್.
ಅದಕ್ಕಾಗಿ ನಾವು ಕಂಡುಕೊಳ್ಳುವುದೇನಪ್ಪಾ ಅಂದ್ರೆ, ಪವಿತ್ರ ಜೀವಿತವನ್ನ ಜೀವಿಸುವಂತ ಅನೇಕ ವಿಶ್ವಾಸಿಗಳು ಮತ್ತೊಬ್ಬರನ್ನ ತೀರ್ಪು ಮಾಡುವಂತ ತೀರ್ಪುಗಾರರಾಗಿ ಹೊರಹೊಮ್ಮುತ್ತಾರೆ. ಯೇಸು ಅತಿ ಪವಿತ್ರನು, ಆದರೆ ಯಾರನ್ನೂ ತೀರ್ಪು ಮಾಡಲಿಲ್ಲ.
ಸಿನರ್ಸ್ ಡೋಂಟ್ ಜಡ್ಜ್ ಎನಿಬಡಿ ಬಿಕಾಸ್ ದೇ ದೆಮ್ಸೆಲ್ಸ್ ಆರ್ ಇನ್ ಸಚ್ ಎ ರೆಚೆಡ್ ಕಂಡೀಷನ್.
ಪಾಪಿಗಳು ಯಾರನ್ನೂ ತೀರ್ಪು ಮಾಡೋದಿಲ್ಲ, ಯಾಕಂದ್ರೆ ಅವರೇ ಕೆಟ್ಟ ಸ್ಥಿತಿಯಲ್ಲಿ ಇರ್ತಾರೆ.
ಹೂ ಆರ್ ದಿ ಪೀಪಲ್ ಹು ಜಡ್ಜ್ ಅದರ್ಸ್?
ಯಾರು ಮತ್ತೊಬ್ಬರನ್ನ ತೀರ್ಪು ಮಾಡ್ತಾರೆ?
ದೋಸ್ ಹೂ ಆರ್ ಪರ್ಸೂಯಿಂಗ್ ಹೋಲಿ,
ಯಾರು ಪವಿತ್ರತೆಯನ್ನು ಹುಡುಕ್ತಿರ್ತಾರೋ ಅವರು.
ಸೇ ಫಾರ್ ಎಕ್ಸಾಂಪಲ್, ಲೆಟ್ ಮೀ ಟೇಕ್ ಅನ್ ಎಕ್ಸಾಂಪಲ್,
ಒಂದು ಉದಾಹರಣೆಯನ್ನು ತೆಗೆದುಕೊಳ್ತಾನೆ.
ಸಿಸ್ಟರ್ ರಿಮೂವ್ಸ್ ಹರ್
ಓನ್, ಒಬ್ಬ ಸಹೋದರಿ ಕಿವಿ ಓಲೆಯನ್ನು ತೆಗಿತಾಳೆ.
ಶಿ ಸೀಸ್ ಇಟ್ ಇನ್ ದಿ ವರ್ಲ್ಡ್,
ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡಿರ್ತಾಳೆ ಅದನ್ನ.
ವಾಟ್ ಡಸ್ ಶಿ ಡು?
ಆಕೆ ಏನ್ ಮಾಡ್ತಾಳೆ?
ಶಿ ಇಸ್ ಆಲ್ವೇಸ್ ಲುಕಿಂಗ್ ಅರೌಂಡ್ ಅಟ್ ದಿ ಅದರ್ ಸಿಸ್ಟರ್ಸ್ ಹೂ ಆರ್ ವೇರಿಂಗ್ ಆನ್.
ಮತ್ತೊಬ್ಬ ಸಹೋದರಿಯರು ಯಾರು ಕಿವಿ ಓಲೆಯನ್ನು ಧರಿಸಿರ್ತಾರಲ್ಲ ಅವರು ನೋಡ್ತಿರ್ತಾರೆ.
ಸಚ್ ಎ ಸಿಸ್ಟರ್, ಸಿಸ್ಟರ್ ಪ್ಲೀಸ್ ಪುಟ್ ಬ್ಯಾಕ್ ಯುವರ್ ಆರ್ನಮೆಂಟ್ಸ್ ಅಂಡ್ ಸ್ಟಾಪ್ ಜಡ್ಜಿಂಗ್ ಅದರ್ ಪೀಪಲ್.
ಅಂತಹ ಸಹೋದರಿಗೆ ನಾನು ಹೇಳೋದೇನಪ್ಪಾ ಅಂತಂದ್ರೆ, ನಿಮ್ಮ ಕಿವಿ ಓಲೆಯನ್ನು ಧರಿಸಿಕೊಂಡು ಮತ್ತೊಬ್ಬರನ್ನ ತೀರ್ಪು ಮಾಡೋದನ್ನ ಬಿಡ್ರಿ.
ಶಿ ಇಸ್ ಡೂಯಿಂಗ್ ಸಮಥಿಂಗ್ ಥೌಸಂಡ್ ಟೈಮ್ಸ್ ವರ್ಸ್ ದನ್ ವೇರಿಂಗ್ ಆನ್. ಅಂತವರು ಏನ್ ಮಾಡ್ತಾರೆ,
ಕಿವಿ ಓಲೆಯನ್ನು ಧರಿಸಿಕೊಳ್ಳೋದಕ್ಕಿಂತ 1000 ಪಟ್ಟು ತಪ್ಪನ್ನ
ಮಾಡ್ತಾರೆ,
ಮತ್ತೊಬ್ಬರನ್ನ ತೀರ್ಪು ಮಾಡ್ತಿರ್ತಾರೆ.
ಜಸ್ಟ್ ಎ ಸ್ಮಾಲ್ ಎಕ್ಸಾಂಪಲ್,
ಇದೊಂದು ಸಣ್ಣ ಉದಾಹರಣೆ ಅಷ್ಟೇ.
ಬಟ್ ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್,
ಆದರೆ ಈ ರೀತಿಯಾಗಿ ಅನೇಕ ದೊಡ್ಡ ಉದಾಹರಣೆಗಳಿವೆ.
ಸಂಬಡಿ ಫಾಲೋಸ್ ನ್ಯೂ ಟೆಸ್ಟಮೆಂಟ್ ಪ್ಯಾಟರ್ನ್ ಸಮ್ವೇರ್ ಅಂಡ್ ಜಡ್ಜಸ್ ಆಲ್ ಅದರ್ ಚರ್ಚಸ್.
ಹೊಸ ಒಡಂಬಡಿಕೆ ವಿಧಾನಗಳನ್ನು ಅನುಸರಿಸುತ್ತಿರುವಂತಹ ಅನೇಕ ವಿಶ್ವಾಸಿಗಳು ಅನುಸರಿಸದೇ ಇರುವಂತಹ ವಿಶ್ವಾಸಿಗಳನ್ನು
ಸಂಬಡಿ ಸೇಸ್ ಐ ವೋಂಟ್ ಕಾಲ್ ಮೈಸೆಲ್ಫ್ ಪಾಸ್ಟರ್.
ಕೆಲವರು ಹೇಳುತ್ತಾರೆ ನಾನು ಪಾಸ್ಟರ್ ಅಂತ ಕರೆಸಿಕೊಳ್ಳೋದಿಲ್ಲ, ನಾನು ಸಹೋದರ. ಅದು ಒಳ್ಳೇದು.
ದೆನ್ ಯು ಗೋ ಆನ್ ಜಡ್ಜಿಂಗ್ ಆಲ್ ಪೀಪಲ್ ಹೂ ಕಾಲ್ ದೆಮ್ಸೆಲ್ಫ್ ಪಾಸ್ಟರ್ಸ್, ದಟ್ ಇಸ್ ಬ್ಯಾಡ್.
ಆದರೆ ಯಾರು ಪಾಸ್ಟರ್ ಅಂತ ಕರೆಸಿಕೊಳ್ಳುತ್ತಿರ್ತಾರೋ ಅವ್ರನ್ನ ಹೋಗಿ ತೀರ್ಪು ಮಾಡ್ತೀರಿ, ಅದು ತುಂಬಾ ಕೆಟ್ಟದ್ದು. ಆ ರೀತಿಯಾಗಿ ಸೈತಾನನು ಜನರನ್ನ ನಾಶ ಮಾಡ್ತಾನೆ.
ಪರ್ಸೂ ಒಬಿಡಿಯನ್ಸ್ ಬಟ್ ದೆನ್ ದೇ ಬಿಕಮ್ ಲೀಗಲ್.
ಅವರು ವಿಧೇಯತೆಯನ್ನು ಹಿಂಬಾಲಿಸಲು ಹೋಗಿ ನ್ಯಾಯ ಪ್ರಮಾಣವನ್ನು ಅನುಸರಿಸುವರಾಗ್ಬಿಡ್ತಾರೆ.
ದೇವಲ್ ವಾಂಟ್ಸ್ ಟು ಮೇಕ್ ಶೋರ್ ಯು ನೆವರ್ ಗೆಟ್.
ನೀವು ನಿಮ್ಮ ಜೀವಿತದಲ್ಲಿ ನಿಜವಾದ ಪವಿತ್ರತೆಯನ್ನು ಹೊಂದಿಕೊಳ್ಳಲು ಸಾಧ್ಯವಾಗಬಾರದು ಎಂದು ಸೈತಾನನು ಬಯಸುತ್ತಾನೆ. ಹಾಗಾಗಿ ರೋಮ 7ಕ್ಕೆ ಸ್ಥಾನ ಇದೆ.
ರೋಮನ್ 6,
ರೋಮ 6ರ ನಂತರ
ವಿ ಹಿಯರ್ ಅಬೌಟ್ ವಿಕ್ಟರಿ,
ನಾವು ಜಯದ ಬಗ್ಗೆ ಕೇಳ್ಕೊಳ್ತೇವೆ.
And then we don't do it the right way.
ಅದನ್ನ ಸರಿಯಾದ ರೀತಿಯಲ್ಲಿ ಮಾಡೋದಿಲ್ಲ.
Instead of getting married to Christ, we get married to the law.
ನಾವು ಕ್ರಿಸ್ತನನ್ನ ಮದುವೆ ಆಗೋ ಬದಲು ನ್ಯಾಯ ಪ್ರಮಾಣವನ್ನ ಮದುವೆ ಆಗ್ಬಿಡ್ತೇವೆ. ಹಾಗಾಗಿ
here's a little illustration which helps us to understand.
ಇಲ್ಲಿ ಸಣ್ಣ ದೃಷ್ಟಾಂತ ಇದೆ, ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು.
First, we are married to the old man.
ಮೊದಲು ನಾವು ಹಳೆ ಮನುಷ್ಯನನ್ನ ಮದುವೆ ಆಗಿರ್ತೀವಿ.
Oh, that was our unconverted days.
ಅದು ನಮ್ಮ ಪರಿವರ್ತನೆ ಹೊಂದದ ದಿನಗಳು.
What a terrible husband he was.
ಎಂತ ಭಯಾನಕ ಗಂಡನಾಗಿದ್ದಾನಾತನು.
Treated me so badly.
ನನ್ನನ್ನು ತುಂಬಾ ಕೆಟ್ಟದಾಗಿ ನಡೆಸಿಕೊಂಡಿದ್ದಾನೆ.
Made life miserable for me.
ನನ್ನನ್ನು ಬೇಸರ ಪಡಿಸಿದ್ದಾನೆ.
I was hoping this old man will die.
ಈ ಹಳೆ ಮನುಷ್ಯನು ಸತ್ತು ಹೋಗ್ಬಿಡ್ಲಿ ಅಂತ ನಿರೀಕ್ಷೆ ಹೊಂದುತ್ತಾನೆ ಇರ್ತಾನೆ.
But he doesn't die.
ಆದರೆ ಆತನ ಸಾಯೋದಿಲ್ಲ.
And then one day,
ಒಂದು ದಿನ
God killed him.
ದೇವರು ಆತನನ್ನ ಕೊಂದು ಬಿಡ್ತಾರೆ.
Praise God.
ದೇವರಿಗೆ ಸ್ತೋತ್ರ.
Finished. The old man has been crucified. That's what we read in Romans 6.
ಹಳೆ ಮನುಷ್ಯನು ಶಿಲುಬೆಗೆ ಏರಿಸಲ್ಪಟ್ಟನು ಅದೇ ರೋಮ 6 ರಲ್ಲಿ
ಹೇಳುವಂತದ್ದು. My first husband is dead.
ಅದರ ಅರ್ಥ ಮೊದಲ ಗಂಡ ಸತ್ತಿದ್ದಾನೆ ನನಗೀಗ.
Then I can marry another husband now.
ನಾನು ಈಗ ಮತ್ತೊಬ್ಬ ಗಂಡನನ್ನು ಮದುವೆ ಆಗಬಹುದು.
I look around and I see this very upright.
ನಾನು ಈಗ ಸುತ್ತ ನೋಡಿ ಒಬ್ಬ ನ್ಯಾಯವಂತನನ್ನು ಕಂಡುಕೊಳ್ಳುತ್ತೇನೆ.
That's what I want.
ಅದೇ ನನಗೆ ಬೇಕಾಗಿರುವಂತದ್ದು.
I always wanted an upright.
ಯಾವಾಗಲೂ ನನಗೆ ನ್ಯಾಯವಂತನು ಬೇಕಾಗಿರುತ್ತಾನೆ.
This crooked man like my old husband.
ಎಂತಹ ಗಂಡ ಅಂಬದಾಗ ನೋಡ್ತೀನಿ.
And I marry this upright man.
ನಾನು ನ್ಯಾಯವಂತನನ್ನ ಮದುವೆ ಆಗ್ತೀನಿ.
And I discover that is not Christ, that is the law.
ಆಗ ನಾನು ಕಂಡುಕೊಳ್ಳೋದೇನಪ್ಪ ಅಂದ್ರೆ ಅದು ಕ್ರಿಸ್ತನಲ್ಲ, ಅದು ನ್ಯಾಯ ಪ್ರಮಾಣ ಅಂತ.
I'm married to the law.
ನಾನು ನ್ಯಾಯ ಪ್ರಮಾಣಕ್ಕೆ ಮದುವೆ ಆಗಿದ್ದೇನೆ.
He's very upright.
ಆತನು ನ್ಯಾಯವಂತನು ಕೂಡ.
He is so demanding.
ಆತನು ಬೇಡಿಕೆಯುಳ್ಳವನು ಕೂಡ.
He never asks me to do anything wrong like the old man.
ಹಳೆ ಮನುಷ್ಯನ ರೀತಿ ಆತನು ನಾನು ತಪ್ಪು ಮಾಡಬೇಕಂತ ಬಯಸೋದಿಲ್ಲ.
Everything he asks me to do is correct.
ಎಲ್ಲವನ್ನೂ ಸರಿ ಮಾಡುವಂತಾನೆ ಕೇಳಿಕೊಳ್ಳುತ್ತಾನೆ. ಆದರೆ
he never lifts one finger to help.
ಆದರೆ ಕಿರು ಬೆರಳನ್ನು ಸಹ ನನಗೆ ಎತ್ತಿ ಸಹಾಯ ಮಾಡೋದಿಲ್ಲ.
He says breakfast must be on the table at 8 o'clock.
8 ಗಂಟೆಗೆ ಉಪಹಾರ ಸಿದ್ಧವಾಗಿರಬೇಕು.
It must be not 8:01, it must be there at 8.
ಅದು 8 ಗಂಟೆ ಒಂದು ನಿಮಿಷ ಅಲ್ಲ, 8 ಗಂಟೆಗೆ ಸರಿಯಾಗಿ ಸಿದ್ಧವಿರಬೇಕು.
That is the law.
ಅದು ನ್ಯಾಯ ಪ್ರಮಾಣ.
But he won't help me to put the breakfast on the table.
ಆದರೆ ಉಪಹಾರವನ್ನ ಮೇಜಿನ ಮೇಲೆ ಇಡಲು ಸಹ ಸಹಾಯ ಮಾಡೋದಿಲ್ಲ.
I say, what is this? I got out of one wretched marriage into another wretched marriage.
ನಾನು ಆಗಲೇ ಒಂದು ಕೆಟ್ಟ ಮದುವೆ ಆಗಿದ್ದೆ, ಈಗ ಇನ್ನೊಂದು ಕೆಟ್ಟ ಮದುವೆ ಆಗಿದ್ದೇನಪ್ಪ ಅಂತ ಅನ್ಕೊಳ್ತೀರಿ.
Only thing, he doesn't ask me to do anything wrong, but my life is running around. ಅದು
ಒಂದು ಸಂಗತಿ ಏನಪ್ಪ ಅಂದ್ರೆ, ಈ ಮದುವೆಯು ನನ್ನನ್ನು ಕೆಟ್ಟದ್ದು ಮಾಡುವಂತೆ ಕೇಳಿಕೊಳ್ಳೋದಿಲ್ಲ, ಆದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ.
Husband also die.
ಆಗ ನಾನು ಯೋಚಿಸ್ತೀನಿ, ಈ ಗಂಡನು ಕೂಡ ಸತ್ತೋಗ್ಬಿಡ್ಲಿ ಅಂತ.
God's word says the law will never die.
ದೇವರ ವಾಕ್ಯ ಹೇಳುತ್ತೆ ನ್ಯಾಯ ಪ್ರಮಾಣವು ಎಂದಿಗೂ ಸಾಯೋದಿಲ್ಲ ಅಂತ.
God's law is eternal.
ದೇವರ ನ್ಯಾಯ ಪ್ರಮಾಣವು ನಿತ್ಯತ್ವದ್ದು.
His blood pressure is normal. No diabetes, ಇದರ
ರಕ್ತದೊತ್ತಡ ಸಾಮಾನ್ಯವಾಗಿದೆ, ಯಾವುದೇ ಕಾಯಿಲೆ ಇಲ್ಲ, ಶಾಶ್ವತವಾಗಿ ಬದುಕುವಂತದ್ದಾಗಿದೆ. ನಾನು ಅಂದ್ಕೊಳ್ತೀನಿ ಇನ್ನೆಲ್ಲ ಮುಗಿತು ಅಂತ. ಈ ಗಂಡನೊಟ್ಟಿಗೆ ಶಾಶ್ವತವಾಗಿ ಬದುಕಬೇಕಾ? ದೇವರು ಹೇಳ್ತಾರೆ ತಲೆ ಕಾಸ್ಕೋಬೇಡ, ನನಗೆ ಇನ್ನೊಂದು ಮಾರ್ಗ ಇದೆ.
I'll kill you.
ನಾನು ನಿನ್ನನ್ನು ಸಾಯಿಸಿ ಬಿಡ್ತೇನೆ.
Kill the wife.
ಹೆಂಡತಿಯನ್ನ ಸಾಯಿಸುವಂತದ್ದು.
That is another way of breaking the marriage.
ಅದು ಮದುವೆಯನ್ನ ಮುರಿಯಲಿಕ್ಕೆ ಮತ್ತೊಂದು ಮಾರ್ಗ.
The husband doesn't die.
ಗಂಡ ಸಾಯೋದಿಲ್ಲ.
If the wife dies, break marriage is broken.
ಹೆಂಡತಿ ಸತ್ತೋದ್ರೆ ಮದುವೆ ಮುರಿದೋಯ್ತು.
So God crucifies me with Christ.
ದೇವರು ನನ್ನನ್ನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಏರಿಸುತ್ತಾನೆ.
Now I can say goodbye to the law. I've died, Lord. I'm not your wife anymore.
ಆಗ ನಾನು ನ್ಯಾಯ ಪ್ರಮಾಣಕ್ಕೆ ಒಂದು ನಮಸ್ಕಾರ ಹೇಳಿ ಇನ್ನು ಮುಂದೆ ನಾನು ನಿನ್ನ ಹೆಂಡತಿ ಆಗಿರೋಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು.
Romans 7:4, you are dead to the law.
ಅದಕ್ಕಾಗಿ Romans 7:4 ಹೇಳುತ್ತದೆ, ನೀವು ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ ಎಂಬುದಾಗಿ.
What next, Lord?
ಮುಂದೆ ಏನ್ ಕರ್ತಾನೆ ಅಂತ ಕೇಳುವಾಗ,
I didn't want to die, I want to be married.
ನಾನು ಸಾಯಬಾರದು, ಮದುವೆ ಆಗಬೇಕು.
God says, don't worry.
ಆಗ ದೇವರು ಹೇಳ್ತಾರೆ ಅದು ಕೂಡ ನನ್ನ ಮನಸ್ಸಲ್ಲಿದೆ, ನನ್ನನ್ನು ಸಾಯಿಸಿದ ನಂತರ,
breaking up this marriage to the law,
ನ್ಯಾಯ ಪ್ರಮಾಣದೊಟ್ಟಿಗಿನ ಮದುವೆ ಮುಗಿದ ನಂತರ ಕಾನೂನುಬದ್ಧವಾಗಿ.
Because in if a wife dies, end of the marriage.
ಯಾಕಂದ್ರೆ ಹೆಂಡತಿ ಸತ್ತೋದ್ರೆ ಮದುವೆ ಮುಗಿದ ಹಾಗೇನೆ ಅರ್ಥ.
And the law agrees, okay, marriage is over.
ನ್ಯಾಯ ಪ್ರಮಾಣ ಒಪ್ಪಿಕೊಳ್ಳುತ್ತೆ, ಆಯ್ತು ಮದುವೆ ಮುಗಿತೀನಿ ಅಂತ.
Then God says, okay, now I'm going to raise you up from the dead.
ನಂತರ ದೇವರು ಹೇಳುತ್ತಾರೆ ನಿನ್ನನ್ನು ಸತ್ತೋದ್ರಿಂದ ಎಬ್ಬಿಸ್ತೀನಿ ಅಂತ.
I come back alive.
ನಾನು ಮತ್ತೊಮ್ಮೆ ಜೀವಂತನಾಗಿ
ಬರ್ತೀನಿ. But now I'm not married to the law. Finished.
ನಾನು ನ್ಯಾಯ ಪ್ರಮಾಣದೊಟ್ಟಿಗೆ ಮದುವೆ ಆಗೋದಿಲ್ಲ, ಅದು ಮುಗಿದು ಹೋಯ್ತು.
God says you can marry Christ.
ಈಗ ನೀನು ಕ್ರಿಸ್ತನೊಟ್ಟಿಗೆ ಮದುವೆ ಆಗು ಎಂಬುದಾಗಿ ದೇವರು ಹೇಳ್ತಾರೆ.
That's the one you really wanted.
ಅದನ್ನೇ ನೀವು ನಿಜವಾಗಲೂ ಮದುವೆ ಆಗಬೇಕಾದದ್ದು.
Now how demanding is Christ?
ಹಾಗಿದ್ದಲ್ಲಿ ಕ್ರಿಸ್ತನ ಬೇಡಿಕೆ ಏನು?
He also says breakfast on the table at 8 o'clock.
ಆತನು ಕೂಡ ಹೇಳ್ತಾನೆ ಉಪಹಾರವು ಮೇಜಿನ ಮೇಲೆ 8 ಗಂಟೆಗೆ ಸಿದ್ಧವಿರಬೇಕು ಅಂತ.
I'm such a lazy person, my breakfast is ready only by 2 o'clock in the afternoon.
ನಾನು ಬೇರೆ ಸೋಂಬೇರಿ, ನನ್ನ ಉಪಹಾರವು 2 ಗಂಟೆಗೆ ಮಾತ್ರ ಸಿದ್ಧವಾಗಲಿಕ್ಕೆ ಸಾಧ್ಯ ಮಧ್ಯಾಹ್ನ.
Right under the law, but maximum it would become 1:45 or something, not better than that.
ನಾನು ಧರ್ಮಶಾಸ್ತ್ರದ ಕೆಳಗಿದ್ದುಕೊಂಡು ಮಧ್ಯಾಹ್ನ 1:45 ತಯಾರಿಸಬಹುದು, 2 ಗಂಟೆಗಂತೂ ಆಗೋಲ್ಲ.
Defeated.
ಸೋಲಿನ ಜೀವಿತ, ಬರೀ ಸೋಲು.
But Jesus is different from the law.
ಆದರೆ ಯೇಸು ನ್ಯಾಯ ಪ್ರಮಾಣಕ್ಕಿಂತ ವ್ಯತ್ಯಾಸವುಳ್ಳವರು.
He doesn't say just breakfast at 8 o'clock.
ಯೇಸು 8 ಗಂಟೆಗೆ ತಿಂಡಿ ತಯಾರಿಸು ಎಂಬುದಾಗಿ ಮಾತ್ರ ಹೇಳೋದಿಲ್ಲ.
Let's do it together.
ಒಟ್ಟಾಗಿ ಸೇರಿ ನಾವು ಉಪಹಾರ ತಯಾರಿಸೋಣ ಅಂತ.
You and I will make breakfast together.
ನಾನು ನೀನು ಒಟ್ಟಾಗಿ ಉಪಹಾರ ಮಾಡೋಣ ಅಂತ ಹೇಳ್ತಾರೆ.
Oh, that changes my spirit completely.
ಅದು ನನ್ನ ಆತ್ಮವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ.
Lord, this is wonderful.
ಇದು ಒಂದು ಅದ್ಭುತ ಅಂತ ಹೇಳ್ತೀರಿ ನೀವು.
And so As the Lord helps me.
ಕರ್ತನು ನನಗೆ ಸಹಾಯ ಮಾಡ್ತಾನೆ.
Now next day breakfast is at 1 o'clock in the afternoon. I'm getting better.
ಮುಂದಿನ ದಿನ 1 ಗಂಟೆಗೆ ಉಪಹಾರ ಸಿದ್ಧವಾಗುತ್ತೆ, ನಾನು ಉತ್ತಮನಾಗ್ತೀನಿ.
Then I work with Jesus some more and one day I'm breakfast is at 12 noon. Excellent.
ಯೇಸುವಿನೊಟ್ಟಿಗೆ ಕಾರ್ಯ ಮಾಡ್ತಾ ಮಾಡ್ತಾ 12 ಗಂಟೆಗೆ ತಿಂಡಿ ತಯಾರಾಗುತ್ತೆ. ತುಂಬಾ ಅದ್ಭುತ ಕೂಡ.
And after a few years I've come to 11 o'clock I can break breakfast. This is so good compared to the old
days. ಕೆಲವು ವರ್ಷಗಳ ನಂತರ ನೀವು 11 ಗಂಟೆಗೆ ತಿಂಡಿ ತಯಾರಿಸುವುದನ್ನ ಕಲ್ತ್ಕೊಳ್ತೀರಿ. ಹಿಂದಿನ ವರ್ಷ ತುಂಬಾ ಒಳ್ಳೇದು. ನಂತರ 10 ಗಂಟೆಗೆ
9 o'clock
ನಂತರ 9 ಗಂಟೆಗೆ
I've come so close to the goal.
ನಾನು ಈಗ ಗುರಿಯ ಕಡೆಗೆ ಹತ್ತಿರಕ್ಕೆ ಬಂದಿದ್ದೇನೆ.
This is what the Bible calls pressing on to perfection.
ಇದನ್ನೇ ಸತ್ಯವೇದ ಹೇಳುವಂತದ್ದು, ಪರಿಪೂರ್ಣತೆಗೆ ಒತ್ತು ಕೊಡ್ರಿ.
You understand the illustration?
ಈಗ ದೃಷ್ಟಾಂತವನ್ನು ಅರ್ಥ ಮಾಡ್ಕೊಂಡ್ರ,
I'm overcoming sin.
ನಾನು ಪಾಪವನ್ನ ಜಯಿಸುತ್ತಾ ಬರ್ತಾ ಇದ್ದೀನಿ.
More and more perfect like Jesus.
ನಾನು ಯೇಸುವಿನ ರೀತಿ ಪರಿಪೂರ್ಣನಾಗ್ತಾ ಇದ್ದೀನಿ.
I can have a good attitude to people.
ಜನರೊಟ್ಟಿಗೆ ಒಳ್ಳೆಯ ಮನೋಭಾವವನ್ನ ಹೊಂದಿಕೊಳ್ಳುತ್ತಾ ಇದ್ದೇನೆ.
Free from the law.
ನ್ಯಾಯ ಪ್ರಮಾಣದಿಂದ ಸ್ವತಂತ್ರನಾಗಿದ್ದೇನೆ.
This is a picture here.
ಇದು ಚಿತ್ರಣ ಇಲ್ಲಿ.
You are free from made to die to the law, Romans 7.
ರೋಮ 7:4 ಪ್ರಕಾರ ನೀವು ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಿಂದ ಸ್ವತಂತ್ರರಾಗಿದ್ದೀರಿ ಮತ್ತು ಕ್ರಿಸ್ತನನ್ನ ಮದುವೆಯಾಗಿದ್ದೀರಿ.
But even though sin cannot rule over me anymore,
ಆಗಿದ್ರೂ ಕೂಡ ಪಾಪವು ಇನ್ನು ಮುಂದೆ ನನ್ನ ಮೇಲೆ ಅಧಿಕಾರ ನಡೆಸುತ್ತದೆ.
Sin still dwells in my flesh.
ಪಾಪವು ಇನ್ನು ನನ್ನ ಶರೀರದಲ್ಲಿದೆ.
That will never go till Christ comes.
ಅದು ಕ್ರಿಸ್ತನು ಬರುವವರೆಗೂ ಹೋಗುವುದಿಲ್ಲ.
Body is a corrupt body.
ಯಾಕಂದ್ರೆ ಈ ದೇಹವು ಬಹಳ ಭ್ರಷ್ಟವಾಗಿದೆ.
So we can say it's like a criminal who's there but he can't control.
ಯಾವತರ ಹೇಳಬಹುದಪ್ಪಾ ಅಂದ್ರೆ ಅಪರಾಧಿ ಇದ್ದಾನೆ, ಆದರೆ ಆತನು ನಿಯಂತ್ರಣವನ್ನ ಇನ್ನು ಮುಂದೆ ಹೊಂದಲಿಕ್ಕೆ ಆಗುವುದಿಲ್ಲ.
Dictator of a country till
ಅಂದ್ರೆ ಇಲ್ಲಿ ಒಬ್ಬ ಮನುಷ್ಯ ಇಲ್ಲಿವರೆಗೂ ಸರ್ವಾಧಿಕಾರಿ ಧೋರಣೆ ಹೊಂದಿದ್ದ, ಈಗ ಸೆರೆಮನೆಗೆ ಹಾಕಲ್ಪಟ್ಟಿದ್ದಾನೆ. ಆದರೆ ಸತ್ತಿಲ್ಲ.
ಆತನ
ಇದ್ರೂ ಕೂಡ ದೇಶವನ್ನ ಅಥವಾ ರಾಷ್ಟ್ರವನ್ನ ಆಳ್ವಿಕೆ ಮಾಡಲು ಆಗುವುದಿಲ್ಲ. ಅದೇ ರೀತಿ ಪಾಪವು ನನ್ನ ಶರೀರದಲ್ಲಿ ಇನ್ನು ನೆಲೆಸಿದೆ, ಆದರೆ ನನ್ನ ಮೇಲೆ ಅಧಿಕಾರ ಹೊಂದಿಲ್ಲ. ಪಾಪವು ನನ್ನ ಶರೀರದಲ್ಲಿ ಇನ್ನು
ಇರೋದು.
ನನಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ತಪ್ಪನ್ನ
ಮಾಡುತ್ತಾನೆ.
ರೋಮ 7:14 ವಚನದಿಂದ 25ನೇ ವಚನ ಹೇಳುವಂತ,
ಸಮ್‌ಟೈಮ್ಸ್ ವಿದೌಟ್ ಮೈ ನಾಲೆಜ್ ಐ ಆಮ್ ಡೂಯಿಂಗ್,
ಕೆಲವೊಮ್ಮೆ ಅರಿವಿಲ್ಲದೆ ಏನು ತಪ್ಪೋ ಅದನ್ನೇ ನಾನು ನಾನು ಅದನ್ನು ದ್ವೇಷ ಮಾಡ್ತಾನೆ,
ಬಟ್ ಐ ಡೂ ಇಟ್.
ಆದ್ರೂ ಕೂಡ ಅದನ್ನೇ ಮಾಡ್ತಾನೆ.
ರೋಮನ್ 7:15.
ರೋಮ 7:15.
ಐ ಹೇಟ್ ಇಟ್ ಬಟ್ ಐ ಡೂ ಇಟ್.
ನಾನು ದ್ವೇಷ ಮಾಡ್ತೇನೆ ಆದ್ರೂ ಕೂಡ ಅದನ್ನೇ ಮಾಡ್ತಾನೆ. ನಂತರ ನನಗೆ ಅದರ ಗ್ರಹಿಕೆ ಆಗಿ ಅದನ್ನ ಮಾಡಬಾರ್ದಾಗಿತ್ತು ಅಂದುಕೊಳ್ತಾನೆ.
ನಂತರ
24ನೇ ವಚನದ ಪ್ರಕಾರ, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು ಅಂದುಕೊಳ್ತಾನೆ? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಅಂತೋದನೆ. ಅಲ್ಲಿವರೆಗೂ
ಮೈ ಮೈಂಡ್ ಐ ಕೀಪ್ ಆನ್
ಸರ್ವಿಂಗ್, ನನ್ನ ಮನಸ್ಸಿನಿಂದ ದೇವರ ಸೇವೆ ಮಾಡ್ತಾನೆ ಇರ್ತೇನೆ ಮತ್ತು ದೇವರ ನಿಯಮವನ್ನು. ನನ್ನ ಶರೀರದಲ್ಲಿ ಬೇರೆ ನಿಯಮ ಇದೆ, ಅದು ಪಾಪವುಳ್ಳಂತ ಸಂಗತಿಗಳನ್ನು ಮಾಡ್ತಾ ಇರುತ್ತೆ. ಆದ್ರೆ
ದಟ್ ಡಸಂಟ್ ಕಂಡೆಮ್ ಮೀ, ರೋಮನ್ಸ್ 8.
ನನ್ನನ್ನು ಅಪರಾಧ ನಿರ್ಣಯಕ್ಕೆ ನಡೆಸೋದಿಲ್ಲ ಅಂತ ರೋಮ
8.
ನಾನು ಅರಿವುಳ್ಳವನಾಗಿ ಮಾಡ್ತಾ ಇರೋದಿಲ್ಲ, ಅದಕ್ಕಾಗಿ
I'm in Christ.
ನಾನು ಕ್ರಿಸ್ತನಲ್ಲಿದ್ದೇನೆ.
Then in Romans 8.
ನಂತರ ರೋಮ 8ರಲ್ಲಿ
he speaks about how the law of the spirit of life sets me free from the law of sin and death.
ಜೀವವನ್ನುಂಟು ಮಾಡುವ ಆತ್ಮನ ನಿಯಮವು ಕ್ರಿಸ್ತ ಯೇಸುವಿನಲ್ಲಿ ನನ್ನನ್ನು ಪಾಪ ಮರಣಗಳ ನಿಯಮದಿಂದ ಬಿಡಿಸುತ್ತದೆ.
Old Testament law brought me
into ಹಳೆಯ ಒಡಂಬಡಿಕೆಯ ನಿಯಮವು ನನ್ನನ್ನು ದಾಸತ್ವಕ್ಕೆ.
Now there's a new law.
ಈಗ ಹೊಸ ನಿಯಮವು
law of the spirit.
ಆತ್ಮನ ನಿಯಮ.
That's not commandments.
ಅದು ಆಜ್ಞೆಗಳಲ್ಲ.
ಡಿಸ್ಕ್ರೈಬ್ಡ್ ಆಸ್ ಲೈಫ್ ಇನ್ ಕ್ರೈಸ್ಟ್ ಜೀಸಸ್.
ಕ್ರಿಸ್ತ ಯೇಸುವಿನಲ್ಲಿ ಜೀವವನ್ನುಂಟು ಮಾಡುವುದು ಎಂಬುದಾಗಿ ವಿವರಿಸಲ್ಪಟ್ಟಿದೆ.
Book down.
ಗುರುತ್ವಾಕರ್ಷಣೆಯು ಈ ಪುಸ್ತಕವನ್ನ ಕೆಳಗೆ
ಎಳೆದುಕೊಳ್ಳುತ್ತದೆ.
ಅದು ಪಾಪದ ನಿಯಮ.
But there's another law of life in my body.
ನನ್ನ ದೇಹದಲ್ಲಿ ಜೀವವನ್ನುಂಟು ಮಾಡುವ ಮತ್ತೊಂದು ನಿಯಮ ಇದೆ.
That's lifting up this.
ಅದು ಈ ಪುಸ್ತಕವನ್ನ ಮೇಲಕ್ಕೆತ್ತುತ್ತದೆ.
Setting this book free from the law of gravity.
ಗುರುತ್ವಾಕರ್ಷಣೆಯ ನಿಯಮದಿಂದ ಈ ಪುಸ್ತಕವನ್ನ ಬಿಡುಗಡೆಗೊಳಿಸುತ್ತದೆ.
It says the law of the spirit of life in Christ sets me free from the law of sin and death.
ಹಾಗಾಗಿ ಇಲ್ಲಿ ಹೇಳುತ್ತೆ, ಜೀವವನ್ನುಂಟು ಮಾಡುವ ಆತ್ಮನ ನಿಯಮವು ಕ್ರಿಸ್ತ ಯೇಸುವಿನಲ್ಲಿ ನನ್ನನ್ನು ಪಾಪ ಮರಣಗಳ ನಿಯಮದಿಂದ ಬಿಡಿಸುತ್ತದೆ. ಮೇಲಕ್ಕೆ ಎತ್ತಿ ದೇವರ ಹತ್ತಿರ
ನಡೆಸುತ್ತೆ.
ಧರ್ಮಶಾಸ್ತ್ರವು ಇದನ್ನ ಮಾಡಲಾರದು ಎಂಬುದಾಗಿ ರೋಮ 8:3 ಹೇಳುತ್ತೆ. ದೇವರದನ್ನ ಮಾಡಿದ್ದಾರೆ. ಹೀಗಿರಲಾಗಿ
4ನೇ
ವಚನ ಹೇಳೋ ಪ್ರಕಾರ, ಪವಿತ್ರಾತ್ಮನಿಗೆ ನಾನು ಕಿವಿಗೊಟ್ಟು ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವರಾಗಿರಬೇಕು. ನಡೆಯುವುದು ಅಂತಂದ್ರೆ ಪವಿತ್ರಾತ್ಮ ಹೇಳತ್ತೆ, ನಿನ್ನ ಎಡಗಾಲನ ಮುಂದೆ ಇಡುವಂತ, ಈಗ ಬಲಗಾಲನ ಮುಂದೆ ಇಡುವಂತ, ಈಗ ಎಡಗಾಲನ ಮುಂದೆ.
ಸ್ಪಿರಿಟ್ ಲೀಡ್ಸ್,
ಪವಿತ್ರಾತ್ಮನು ನಮ್ಮನ್ನ ನಡೆಸತ್ತೆ. ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ ಎಂಬುದಾಗಿ ಆ ಕಡೆ ಹೋಗ್ಬೇಡ, ಈ ಮಾರ್ಗದಲ್ಲಿ ಹೋಗು.
If I keep listening,
ನಾನು ಆ ರೀತಿಯಾಗಿ ಕಿವಿಗೊಟ್ಟಾಗ
God's law is fulfilled in my heart.
ಇದರಿಂದ ದೇವರ ನಿಯಮವು ನನ್ನ ಹೃದಯದಲ್ಲಿ ನೆರವೇರುವುದಕ್ಕೆ ಮಾರ್ಗವಾಗಿದೆ.
Romans 8:6.
ರೋಮ 8:6 ನಂತರ ಹೇಳುತ್ತೆ,
a test of how to know what is the mind of the spirit. How do I know which is the spirit and which is the flesh?
ಹೇಗೆ ಗೊತ್ತಾಗಬೇಕು ನಾನು ಆತ್ಮದ ಮನಸ್ಸು ಯಾವುದು, ಶರೀರದ ಮನಸ್ಸು ಯಾವುದು ಎಂಬುದಾಗಿ?
That's a big confusion for some people.
ಅದು ಕೆಲವರಲ್ಲಿ ಗೊಂದಲ ಇದೆ. ನಿಮ್ಮಲ್ಲಿ ಆತ್ಮವು ನೆಲೆಸಿರೋದಾದ್ರೆ ಶಾಂತಿ ನೆಲೆಸಿರುತ್ತೆ. ಅದು ಶರೀರವಾಗಿದ್ದಲ್ಲಿ ಆಗ ನೆಮ್ಮದಿ ನೆಲೆಸಿರೋದಿಲ್ಲ.
ವಂಡರ್ಫುಲ್ ಗಾಸ್ಪೆಲ್,
ಇದು ಒಂದು ಅದ್ಭುತ ಸುವಾರ್ತೆ.
ನಾವು
ದೇವರಾತ್ಮನಿಂದ
ನಡೆಸಲ್ಪಟ್ಟ,
ನಾವು ದೇವರನ್ನ ತಂದೆ ಎಂಬುದಾಗಿ ಕರೆಯೋದಾದ್ರೆ
ಏನ್ ಹೇಳಬಹುದು? ಹಿ ಸೇಸ್ ಇಫ್ ಗಾಡ್ ಬಿ ಫಾರ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ರೋಮನ್ಸ್ 8:31.
ರೋಮ 8:31 ಹೇಳುತ್ತೆ, ದೇವರು ನಮ್ಮ ಪರವಾಗಿರೋದಾದ್ರೆ ನಮ್ಮನ್ನು ಎದುರಿಸುವವರು ಯಾರು?
Who will bring a charge against me? Verse 33.
ನಮ್ಮ ಮೇಲೆ ತಪ್ಪು ಹೊರಿಸುವವರು ಯಾರು ಎಂಬುದಾಗಿ 33ನೇ ವಚನ.
God justifies me, who can bring a charge?
ದೇವರು ನನ್ನನ್ನು ನೀತಿವಂತನೆಂದು ನಿರ್ಣಯಿಸೋದಾದ್ರೆ ಯಾರು ನನ್ನ ಮೇಲೆ ತಪ್ಪು ಹೊರಿಸುತ್ತಾರೆ? ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು?
Jesus is praying for me, who can condemn me?
ಯೇಸು ನನಗಾಗಿ ಪ್ರಾರ್ಥಿಸುವಾಗ ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವರು ಯಾರು? 35ನೇ ವಚನ ಹೇಳುತ್ತೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು ಅಂತ. ಯಾವುದೂ ಇಲ್ಲ.
ಮೋರ್ ದನ್ ಅ ಕಾನ್ಕರರ್, ವರ್ಸ್ 37.
37ನೇ ವಚನ ಹೇಳುತ್ತೆ, ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ ಅಂತ.
ಐ ವಿಲ್ ನೆವರ್ ಬಿ ಸೆಪರೇಟೆಡ್ ಫ್ರಮ್ ದ ಲವ್ ಆಫ್ ಗಾಡ್.
ನಾನು ದೇವರ ಪ್ರೀತಿಯಿಂದ ಅಗಲುವುದಿಲ್ಲ ಎಂಬುದಾಗಿ 39ನೇ ವಚನ ಹೇಳುತ್ತೆ.
ದ ಹೈಟ್ ಆಫ್ ದ ಗಾಸ್ಪೆಲ್,
ಇದು ಸುವಾರ್ತೆಯ ಉನ್ನತ ಮಟ್ಟ.
ಫ್ರಮ್ ದೆನ್ ಆನ್,
ಅಲ್ಲಿಂದ
ಇಟ್ ಸ್ಪೀಕ್ಸ್ ಅಬೌಟ್ ಹೌ ದಿಸ್ ಕಮ್ಸ್ ಔಟ್ ಇನ್ ಪ್ರಾಕ್ಟಿಕಲ್ ಲೈಫ್.
ಹೇಗೆ ಇದು ಪ್ರಾಯೋಗಿಕ ಜೀವಿತದಲ್ಲಿ ಅನ್ವಯಿಸುತ್ತದೆ ಎಂಬುದಾಗಿ ಮುಂದಿನ ಅಧ್ಯಾಯಗಳಲ್ಲಿ ಹೇಳುತ್ತೆ.
ಲೆಟ್ಸ್ ಎಂಜಾಯ್,
ಅದರಲ್ಲಿ ಸಂತೋಷಿಸೋಣ.
God bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.